ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ನನ್ನ ಬಲವೇ ಶಾಶ್ವತವಾಗಿ ನಿನ್ನ ಪ್ರೀತಿ, ಶ್ರೇಷ್ಠವಾಗಿ ನಿನ್ನ ಪ್ರೀತಿ ಯೆಹೋವನೇ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಹೊಸದಾಗಿ ಹುಟ್ಟುವುದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಮತ್ತೊಂದು ಆವರ್ತಿ ಈ ಒಂದು ಬಾನುಲಿ ಮಾಧ್ಯಮದ ಮೂಲಕವಾಗಿ ದೇವರ ಸಂದೇಶದೊಂದಿಗೆ ಸಂಧಿಸುತ್ತಕ್ಕಂಥದ್ದು ಬಹಳ ಸಂತೋಷ. ನೀವೆಲ್ಲರೂ ಯೋಗಕ್ಷೇಮದಿಂದ, ದೇವರ ಆಶೀರ್ವಾದದಿಂದ, ಸಂತೋಷದಿಂದ ಇದ್ದೀರಿ ಎಂಬುದಾಗಿ ನಾನು ಬಯಸುವಂತಿವನಾಗಿದ್ದೇನೆ. ಹಾಗಿದ್ದರೆ ಬನ್ನಿ, ಇವತ್ತಿನ ದಿನದಲ್ಲಿ ನಾವು ಹೊಸದಾಗಿ ಹುಟ್ಟುವುದು ಅನ್ನುವಂತಹ ಒಂದು ಸಂದೇಶವನ್ನು ನಾವು ಕೇಳೋಣ. ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಂತಹ ಕಾಲಘಟ್ಟದಲ್ಲಿ ಅನೇಕ ಪರಿಸಾಯರು, ಸದ್ದುಕಾಯಿಯರು ಮತ್ತು ಇನ್ನೂ ಅನೇಕ ಜನರು ಆತನನ್ನು ಸಂಧಿಸಬೇಕು ಎಂಬುದಾಗಿ ಹಂಬಲಿಸುವಂಥವರಾಗಿದ್ದರು. ಅಂಥವರಲ್ಲಿ ನಿಕೋದಿಮ ಅನ್ನುವಂತಹ ಒಬ್ಬ ಹಿರಿಸಭೆಯ ನಾಯಕನು ಸಹ ರಹಸ್ಯವಾಗಿ ಯೇಸು ಸ್ವಾಮಿಯ ಹಿಂಬಾಲಕನಾಗಿದ್ದು ಯೇಸು ಸ್ವಾಮಿಯನ್ನು ಸಂಧಿಸಬೇಕೆಂಬುದಾಗಿ ಅನೇಕ ದಿನಗಳ ಕಾಲ ಆಸೆಯಿಂದ ಕೂಡಿದನು. ಆದರೆ ಒಂದು ಸಮಯ ಬಂದಾಗ ರಾತ್ರಿಯ ಸಮಯದಲ್ಲಿ ಆತನು ಯೇಸು ಸ್ವಾಮಿಯನ್ನು ಸಂಧಿಸುವಂತಿವನಾಗಿದ್ದಾನೆ. ಆ ಸಂಧಿಸಿದಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ಜೊತೆ ಆತನು ಮಾತನಾಡುವಾಗ ಯೇಸು ಸ್ವಾಮಿ ಹೊಸದಾಗಿ ಹುಟ್ಟುವಂತಹ ಅನುಭವದ ಬಗ್ಗೆ ಆತನಿಗೆ ತಿಳಿಸುವಂತಿವನಾಗಿದ್ದಾನೆ. ಯಾಕೆ ಈ ಹೊಸದಾಗಿ ಹುಟ್ಟುವಂತಹ ಅನುಭವ ಪ್ರತಿಯೊಬ್ಬ ಕ್ರೈಸ್ತನಲ್ಲಿ ಬರಬೇಕು? ಹಾಗಾದರೆ ನಮ್ಮ ಸ್ವಭಾವ ಹೇಗಿದೆ? ಯಾವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ? ನಮ್ಮ ಗುಣ ಯಾವ ರೀತಿಯಲ್ಲಿ ಬದಲಾಗಬೇಕು ಅನ್ನುವಂತಹ ಸತ್ಯವನ್ನು ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ಹೊಸದಾಗಿ ಹುಟ್ಟುವುದು ಅಂದರೆ ಏನು, ನಮ್ಮ ಗುಣ ಹೇಗೆ ಬದಲಾಗಬೇಕು ಅನ್ನುವಂತಹ ಒಂದು ಸತ್ಯವನ್ನು ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸುವಂಥವರಾಗಿದ್ದೇವೆ. ಸ್ವಾಮಿ ದೇವ, ಕೇಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಅವರಿಗೆ ಪರಲೋಕದಿಂದ ಜ್ಞಾನ ವಿವೇಕವನ್ನು ಕೊಟ್ಟು ಸ್ವಾಮಿ, ಹೊಸದಾಗಿ ಹುಟ್ಟುವಂತಹ ಅನುಭವವನ್ನು ಈ ದಿನದಲ್ಲಿ ಅವರ ಜೀವಿತದಲ್ಲಿ ಅನುಭವಿಸುವುದರ ಮೂಲಕವಾಗಿ ನಿನ್ನ ಬರೋಣಕ್ಕೆ ಅವರು ಸಿದ್ಧರಾಗುವಾಗಿ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಹೊಸದಾಗಿ ಹುಟ್ಟುವಂತಹ ಒಂದು ಅನುಭವ, ಯಾಕೆ ನಾವು ಹೊಸದಾಗಿ ಹುಟ್ಟಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವವನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಸ್ವಭಾವವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಯಾಕೆ ದೇವರು ನಿಕೋದೇಮನಿಗೂ ಮತ್ತು ನಮಗೂ ಸಹ ಹೊಸದಾಗಿ ಹುಟ್ಟಬೇಕು ಅನ್ನುವಂತಹ ಸಂದೇಶವನ್ನು ನೀಡುವಂತವನಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅಂದರೆ ನಮ್ಮ ಸ್ಥಿತಿ ಹೇಗಿದೆ, ಅನ್ನುವಂಥದ್ದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ವಚನವನ್ನು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಬಹಳ ಸುಂದರವಾಗಿ ಪೌಲನು ಬರೀತಕ್ಕಂಥವನಾಗಿದ್ದಾನೆ. ಏನೆಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ. ಅಂದರೆ ನಮ್ಮ ಸ್ವಭಾವ ಪಾಪದ ಸ್ವಭಾವ, ನಾವು ದೇವರ ಮಹಿಮೆ ಅಂದರೆ ಆತನ ಗುಣವನ್ನು ಕಳೆದುಕೊಂಡಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 2:1-3 ತನಕ ನಾವು ಓದುವುದಾದರೆ, ನೀವು ನಿಮ್ಮ ಅಪರಾಧಗಳ ಹಾಗೂ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದೀರಿ. ಪೂರ್ವದಲ್ಲಿ ನೀವು ಇಹಲೋಕದ ಪದ್ಧತಿ ಅನುಸಾರವಾಗಿಯೂ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ಅವಿದೇತೆಯ ಮಕ್ಕಳ ಈ ಕೆಲಸ ನಡೆಸುವ ಆತ್ಮನಿಗನುಸಾರವಾಗಿ ಜೀವನ ನಡೆಸಿದ್ದೀರಿ. ನಾವೆಲ್ಲರೂ ಪೂರ್ವದಲ್ಲಿ ಅವರ ಹಾಗೆ ಇದ್ದೆವು, ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶಾರೀರಿಕ ಹಾಗೂ ಮಾನಸಿಕ ಇಚ್ಛೆಯನ್ನು ಈಡೇರಿಸುತ್ತಾ ಬಂದೆವು. ಸ್ವಂತ ಸ್ವಭಾವದ ಅಂದರೆ ನಾವು ಸಹ ಅವರಂತೆಯೇ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಮ್ಮ ಸ್ವಭಾವ ಪಾಪದ ಸ್ವಭಾವವಾಗಿದೆ. ಪಾಪದ ಸ್ವಭಾವದಿಂದ ಕೂಡಿರುವುದರಿಂದಲೇ ದೇವರು ನಾವು ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಈ ಲೋಕದ ಪದ್ಧತಿಯನ್ನು ನಾವು ಅನುಸರಿಸುವಂಥವರಾಗಿದ್ದೇವೆ. ಈ ಲೋಕಕ್ಕೆ ತಕ್ಕಂತೆ ಶರೀರ ಭಾವದ ಆಸೆಗಳಿಗೆ ನಾವು ಅಧೀನರಾಗಿ ನಮ್ಮ ಮನಸ್ಸಿಗೆ ಏನು ತೋರಿಸ್ತಕ್ಕಂಥದ್ದಾಗಿದೆ ಆ ರೀತಿಯಾಗಿ ನಾವು ಜೀವಿಸುವುದರಿಂದ ದೇವರು ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಇವುಗಳನ್ನು ಬಿಟ್ಟು ಜೀವಿಸಬೇಕು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಯಾಕೆಂದರೆ ಯಾರು ಮಾತ್ರ ದೇವರನ್ನು ದರ್ಶಿಸಲು ಸಾಧ್ಯ ಅಂದರೆ ಮತ್ತಾಯನ ಬರೆದ ಸುವಾರ್ತೆ 5:8 ವಚನದಲ್ಲಿ ಆ ಒಂದು ಪರ್ವತದ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಹೇಳುವಂಥವನಾಗಿದ್ದಾನೆ, ಯಾರ ಹೃದಯ ಪರಿಶುದ್ಧವಾಗಿದೆಯೋ ಅವರು ಧನ್ಯರು, ಅವರು ದೇವರನ್ನು ಕಾಣುವರು ಎಂಬುದಾಗಿ ಅಲ್ಲಿ ಹೇಳುವಂಥವನಾಗಿದ್ದಾನೆ. ಅಂದರೆ ನಮ್ಮ ಈ ಲೋಕದ ಆಸೆಗಳು, ನಮ್ಮ ಶರೀರದೀನ ಸ್ವಭಾವಗಳು, ಪಾಪದ ಸ್ವಭಾವಗಳನ್ನು ಬಿಟ್ಟು ನಮ್ಮನ್ನು ನಾವು ಪರಿಶುದ್ಧರನ್ನಾಗಿ ಮಾಡಿಕೊಳ್ಳಬೇಕು. ನಮ್ಮ ಹೃದಯದಲ್ಲಿ ಪರಿಶುದ್ಧತೆ ಇರಬೇಕು. ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಹಾಗಾಗಿ ಪರಿಶುದ್ಧರಾಗಿ ಜೀವಿಸುವವರು ಮಾತ್ರ ದೇವರನ್ನು ನೋಡಲು ಸಾಧ್ಯ. ನಮ್ಮ ಸ್ವಭಾವ ಪಾಪದಲ್ಲಿದೆ. ಆ ಪಾಪದ ಸ್ವಭಾವವನ್ನು ಬಿಟ್ಟು ಬರಬೇಕು. ಮನುಷ್ಯನು ತನ್ನ ಸ್ವಂತ ಬಲದಿಂದ, ಶಕ್ತಿಯಿಂದ, ತನ್ನ ಒಂದು ಜ್ಞಾನದಿಂದ ಆತನು ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವೇ? ಸಾಧ್ಯ ಇಲ್ಲ ಪ್ರಿಯ ಕೇಳುವರೆ. ಯಾಕೆಂದರೆ ಯೆರೆಮೀಯನ ಪ್ರವಾದನೆ ಗ್ರಂಥ 13:23 ವಚನವನ್ನು ಓದಬೇಕಾದರೆ ಅಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕುಶನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ, ಚಿರತೆಯು ತನ್ನ ಚುಕ್ಕಿಯನ್ನು ಬದಲಾಯಿಸಲು ಸಾಧ್ಯವೇ? ಹಾಗಾದರೆ ದುಷ್ಟತನದಲ್ಲಿರುವಂತಹ ನಾವುಗಳು ಶಿಷ್ಟತನದಲ್ಲಿ ನಡೆಯಲು ಸಾಧ್ಯವೇ ಎನ್ನುವಂತಹ ಪ್ರಶ್ನೆಯನ್ನು ಅಲ್ಲಿ ಹುಟ್ಟಿಸುವಂಥವನಾಗಿದ್ದಾನೆ ಪ್ರಿಯ ಕೇಳುಗರೆ. ಚಿರತೆ ತನ್ನ ಮೈ ಮೇಲೆ ಇರತಕ್ಕಂಥ ಚುಕ್ಕಿ ಬದಲಾಯಿಸಲು ಸಾಧ್ಯವೇ? ಅದು ದೇವರ ಸೃಷ್ಟಿ. ಕುಶನು ಅಂದರೆ ಇಥಿಯೋಪಿಯ ವ್ಯಕ್ತಿ, ಅವನು ಕಪ್ಪು ಬಣ್ಣದವನು, ಆತನ ಚರ್ಮವನ್ನು ಬದಲಾಯಿಸಲು ಸಾಧ್ಯವೇ? ಸಾಧ್ಯವಿಲ್ಲ. ಹಾಗಿರಬೇಕಾದ್ರೆ ದುಷ್ಟತನದಲ್ಲಿ, ಪಾಪದಲ್ಲಿ ಜೀವಿಸುವಂತಹ ನಾವು ಶಿಷ್ಟರಾಗಿ ಒಳ್ಳೆಯವರಾಗಿ ಜೀವಿಸಲು ನಮ್ಮಿಂದ ಸಾಧ್ಯವಿಲ್ಲ ಪ್ರಿಯ ಕೇಳುಗರೆ. ಯಾಕೆಂದ್ರೆ ನಾವು ಪಾಪದ ಸ್ವಭಾವದಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ. ನಮಗೆ ಯಾರ ಅವಶ್ಯಕತೆ ಇದೆ ಅಂದರೆ ನಮಗೆ ಕ್ರಿಸ್ತನ ಅವಶ್ಯಕತೆ ಇದೆ. ನಾವು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಕ್ರಿಸ್ತನು ಮಾತ್ರ ನಮ್ಮನ್ನು ಬದಲಾಯಿಸಲು ಸಾಧ್ಯ, ಕ್ರಿಸ್ತನು ಮಾತ್ರ ನಮ್ಮ ಪಾಪಗಳನ್ನು ಸಮಿಸಲು ಸಾಧ್ಯ. ಹಾಗಾಗಿಯೇ ನಾವು 1 ಪೇತ್ರ 3:18 ಓದಬೇಕಾದ್ರೆ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟನು. ಅನೀತಿವಂತರು ಅಂದರೆ ಯಾರು ಪ್ರಿಯ ಕೇಳುಕರೆ? ನಮಗಾಗಿ ಆತನು ನೀತಿವಂತನಾಗಿ ಜೀವಿಸಿ ನಮ್ಮ ಪಾಪಗಳಿಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟನು. ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆ ಪಟ್ಟು ಸತ್ತನು. ಆತನು ಶರೀರ ಸಂಬಂಧವಾಗಿ ಕೊಲ್ಲಲ್ಪಟ್ಟು ಆತ್ಮ ಸಂಬಂಧವಾಗಿ ತಿರುಗಿ ಬದುಕುವವನಾದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಹಾಗಾಗಿ ಕ್ರಿಸ್ತನು ಮಾತ್ರ ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ಬಲಿಯಾಗಿದನು. ಆತನು ಮಾತ್ರ ನಮ್ಮನ್ನು ಬದಲಾಯಿಸಲು ಸಾಧ್ಯ. ನಮ್ಮ ಸ್ವಂತ ಬಲದಿಂದ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ. ಅನೇಕರು ಕ್ರಿಸ್ತನನ್ನು ಬಿಟ್ಟು ತಾವೇ ತಮ್ಮ ಸ್ವನೀತಿಯಿಂದ ಜೀವಿಸಲು ಪ್ರಯತ್ನಿಸತಕ್ಕಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 15:5 ಓದಬೇಕಾದರೆ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸುವಂಥದ್ದನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಕ್ರಿಸ್ತನನ್ನು ಬಿಟ್ಟು ಈ ಲೋಕದಲ್ಲಿ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲ. ಕ್ರಿಸ್ತನು ನಮ್ಮಲ್ಲಿದ್ದರೆ ಮಾತ್ರ ನಾವು ಬಹಳ ಫಲ ಕೊಡಲು ಸಾಧ್ಯ. ಕ್ರಿಸ್ತನು ನಮ್ಮಲ್ಲಿದ್ದರೆ ಮಾತ್ರ ಆತನು ದ್ರಾಕ್ಷ ಬಳ್ಳಿ, ನಾವು ಕೊಂಬೆಗಳಾಗಿದ್ದೇವೆ. ಆ ದ್ರಾಕ್ಷ ಬಳ್ಳಿಯಲ್ಲಿ ಕೊಂಬೆ ಹೇಗೆ ಆತುಕೊಂಡಿರತಕ್ಕಂಥದ್ದಾಗಿದೆ, ಆತುಕೊಂಡ ನಿಮಿತ್ತವಾಗಿಯೇ ಆ ಕೊಂಬೆಗಳಲ್ಲಿ ಉತ್ತಮ ಫಲ ಬರತಕ್ಕಂಥದ್ದಾಗಿದೆ. ಹಾಗೆ ಕ್ರಿಸ್ತನಲ್ಲಿ ನಾವು ಆತುಕೊಂಡಾಗ ಮಾತ್ರ, ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಾಗ ಮಾತ್ರ ಆ ಫಲಭರಿತರಾಗಿ ಜೀವಿಸಲಿಕ್ಕೆ ಸಾಧ್ಯ, ನೂತನ ಸೃಷ್ಟಿ ಆಗಲಿಕ್ಕೆ ಸಾಧ್ಯ. ಆತನು ಮಾತ್ರ ನಮ್ಮನ್ನು ನೂತನವಾಗಿ ಬದಲಾಯಿಸ್ತಕ್ಕಂಥವನಾಗಿದ್ದಾನೆ. 2 ಕೊರಿಂಥ 5:17 ಓದಬೇಕಾದರೆ ದೇವರ ವಾಕ್ಯ ಇಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಬಹಳ ಮುಖ್ಯವಾದಂತಹ ಒಂದು ವಾಕ್ಯವಾಗಿದೆ ಪ್ರಿಯ ಕೇಳುಗರೆ. ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಹೀಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಕ್ರಿಸ್ತನಲ್ಲಿ ಇದ್ದಾಗ ಮಾತ್ರ, ಕ್ರಿಸ್ತನು ಮಾತ್ರ ನಮ್ಮ ಪಾಪಗಳನ್ನು ಸಮಿಸಲು ಸಾಧ್ಯ, ಆತನು ಮಾತ್ರ ನಮ್ಮ ಸ್ವಭಾವಗಳನ್ನು ಬದಲಾಯಿಸಲು ಸಾಧ್ಯ. ಆತನಲ್ಲಿ ನೆಲೆಗೊಂಡಿದ್ದಾದರೆ ನಾವು ಫಲ ಕೊಡ್ತಕ್ಕಂಥವರಾಗಿದ್ದೇವೆ. ಆತನಲ್ಲಿ ಜೀವಿಸುವುದಾದರೆ ನಮ್ಮಲ್ಲಿ ಹೊಸ ಸೃಷ್ಟಿ ಬರತಕ್ಕಂಥದ್ದಾಗಿದೆ, ಹಳೆಯದೆಲ್ಲವೂ ಸಹ ಹೋಗ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಒಬ್ಬನು ಹೊಸ ಸೃಷ್ಟಿ ಆಗ್ತಕ್ಕಂಥವನಾಗಿದ್ದಾನೆ ಅಂದರೆ ಮೊದಲು ಏನಾಗಬೇಕು ಅಂದರೆ ಆತನು ಪಾಪದ ಪಾಲಿಗೆ ಸಹಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 7:9 ನೋಡಬೇಕಾದರೆ, ಮೊದಲು ನಾನು ಧರ್ಮಶಾಸ್ತ್ರ ಇಲ್ಲದವನಾಗಿದ್ದು ಜೀವನಿದ್ದಿದ್ದೆನು. ಆಜ್ಞೆಯು ಬಂದಾಗ ಪಾಪಕ್ಕೆ ಜೀವ ಬಂತು, ನಾನು ಸತ್ತೆನು ಎಂಬುದಾಗಿ ಪೌಲನು ಹೇಳ್ತಕ್ಕಂಥನಾಗಿದ್ದಾನೆ. ಇಲ್ಲಿ ಪೌಲನು ಯಾವುದಕ್ಕೆ ಸಾಯ್ತಕ್ಕಂಥ ವಿಚಾರವನ್ನು ಹೋಲಿಸಿ ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ ಪಾಪದ ಪಾಲಿಗೆ, ಆತನು ಪಾಪದಲ್ಲಿ ಜೀವಿಸತಕ್ಕಂಥವನಾಗಿದ್ದನು, ಪಾಪದ ಪಾಲಿಗೆ ಆತನು ಸತ್ತವನಾಗಿದ್ದನು. ಅವನಲ್ಲಿ ಪಾಪದ ಪಾಲಿಗೆ ಸತ್ತ ನಂತರ ಕ್ರಿಸ್ತನ ಮುಖಾಂತರವಾಗಿ ನೂತನವಾಗಿ ಆತನು ಬದುಕ್ತಕ್ಕಂಥವನಾಗಿದ್ದಾನೆ. ಆತನನ್ನು ಯಾವುದು ಪಾಪದ ಪಾಲಿಗೆ ಸಾಯುವಂತೆ ಮಾಡಿತು ಅಂದರೆ, ಇಲ್ಲಿ ದೇವರ ಆಜ್ಞೆ ಹಾಗೂ ಮರಣ ಹಾಗೂ ದೇವರ ಒಂದು ನಡೆಸುವಿಕೆಯ ಬಗ್ಗೆ ಆತನು ಹೋಲಿಸಿ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪೌಲನು ಪಾಪದಲ್ಲಿ ಜೀವಿಸ್ತಕ್ಕಂಥವನಾಗಿದ್ದನು, ಪಾಪ ಅವನನ್ನು ದಿನನಿತ್ಯ ಸಾಯಿಸುವಂತಹ ನಿತ್ತಿಗೆ ಹೋಗ್ತಕ್ಕಂಥದ್ದಾಗಿತ್ತು. ಆತನು ಹೇಳ್ತಕ್ಕಂಥನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7:11 ಓದಬೇಕಾದ್ರೆ ಹೇಗೆಂದರೆ, ಆಜ್ಞೆಯ ಮೂಲಕವೇ ಪಾಪವು ಸಮಯ ಸಾಧಿಸಿ ನನ್ನನ್ನು ವಂಚಿಸಿತು, ಆ ಕಟ್ಟಳೆಯ ಮೂಲಕವೇ ನನ್ನನ್ನು ಅದು ಕುಂದು ಹಾಕಿತು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಹಾಗಾದರೆ ಪಾಪ ನಮ್ಮನ್ನು ಎಷ್ಟರ ಮಟ್ಟಿಗೆ ನಾಶ ಮಾಡತಕ್ಕಂಥದ್ದಾಗಿದೆ ಅಂದರೆ, ಪಾಪದ ಸಂಬಳ ಮರಣ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಆದರೆ ಈ ಮರಣವನ್ನು ಜಯಿಸಿರ್ತಕ್ಕಂಥ ವ್ಯಕ್ತಿ, ಈ ಪಾಪವನ್ನು ಜಯಿಸಿರ್ತಕ್ಕಂಥ ವ್ಯಕ್ತಿ ಕ್ರಿಸ್ತನಾಗಿದ್ದಾನೆ. ಆತನು ನೀತಿವಂತನಾಗಿ ಈ ಲೋಕದಲ್ಲಿ ಜೀವಿಸಿ ಅನೀತಿವಂತರಾದಂತಹ ನಮಗೆ ನಿತ್ಯ ಜೀವವನ್ನು ಕೊಡುವವನಾಗಿದ್ದಾನೆ. ಹೇಗೆಂದರೆ 1 ಕೊರಿಂಥ 15:56 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಏ ಮರಣವೇ ನಿನ್ನ ಜಯವೆಲ್ಲಿ? ಏ ಮರಣವೇ ನಿನ್ನ ವಿಷದ ಕುಂಡಿಯಲ್ಲಿ ಸಾವಿನ ವಿಷದ ಕುಂಡಿ ಪಾಪವಾಗಿದೆ. ಪಾಪದ ಸಂಬಳ ಮರಣ ಅಂತ ಹೇಳ್ತೇವೆಲ್ವ ಪ್ರಿಯ ಕೇಳುಗರೆ, ಹಾಗೆ ಸಾವಿನ ವಿಷದ ಕುಂಡಿ ಪಾಪ ಆಗಿದೆ. ಹಾಗಾದ್ರೆ ಪಾಪದ ಶಕ್ತಿ ಆಧಾರವು ದೇವರ ನ್ಯಾಯ ಪ್ರಮಾಣ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ನ್ಯಾಯ ಪ್ರಮಾಣವನ್ನ ಮೀರಿದ ನಿಮಿತ್ತವಾಗಿ ಪಾಪಿ ಆಗ್ತಕ್ಕಂಥವರಾಗಿದ್ದೇವೆ. ಈ ಲೋಕದ ಆಸೆಗಳಿಗೆ ಬೀಳ್ತಕ್ಕಂಥವರಾಗಿದ್ದೇವೆ. ಈ ಲೋಕಕ್ಕೆ ತಕ್ಕಂತೆ ಶರೀರದೀನ ಸ್ವಭಾವದಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ಯಾವಾಗ ಪಾಪದಲ್ಲಿ ಜೀವಿಸುವಂತವರಾಗಿದ್ದೇವೋ, ಪಾಪಕ್ಕೆ ಕೆಲಸ ಮಾಡುವಂತವರಾಗಿದ್ದೇವೋ, ಆಗ ಪಾಪ ನಮಗೆ ಕೊಡ್ತಕ್ಕಂಥ ಸಂಬಳ, ಪಾಪ ನಮ್ಮನ್ನು ಎಲ್ಲಿಗೆ ನಡೆಸ್ತಕ್ಕಂಥದ್ದಾಗಿದೆ ಅಂದರೆ ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಹೊಸದಾಗಿ ಹುಟ್ಟಬೇಕು. ಅದಕ್ಕೋಸ್ಕರವೇ ಅಂದು ರಾತ್ರಿ ನಿಕೋದಿಮನು ಯೇಸು ಸ್ವಾಮಿಯನ್ನು ಸಂಧಿಸಲು ಬರುವಂತಹ ಸಂದರ್ಭದಲ್ಲಿ ಆತನ ಹಳೇ ಸ್ವಭಾವದ ಒಂದು ವಿಚಾರವಾಗಿ ಮಾತನಾಡತಕ್ಕಂಥನಾಗಿದ್ದಾನೆ. ನೀನು ಪಾಪದ ಪಾಲಿಗೆ ಸಾಯಬೇಕು, ಪಾಪದ ಪಾಲಿಗೆ ಸತ್ತು ಹೊಸದಾಗಿ ಹುಟ್ಟಿದರೆ ಮಾತ್ರ ನೀನು ದೇವರ ರಾಜ್ಯಕ್ಕೆ ಸೇರಲು ಸಾಧ್ಯ ಎನ್ನುವಂತಹ ಒಂದು ವಿಚಾರವನ್ನ ಮುಕ್ತವಾಗಿ ನಿಕೋದಿಮನಿಗೆ ತಿಳಿಸ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅಂದು ನಿಕೋದಿಮನಿಗೆ ತಿಳಿಸಿದಂತಹ ಅದೇ ಯೇಸು ಸ್ವಾಮಿ ಹಿಂದು ನಮ್ಮ ಹೃದಯದಲ್ಲಿಯೂ ಮಾತನಾಡುವಂತೆವನಾಗಿದ್ದಾನೆ. ಹೊಸದಾಗಿ ಹುಟ್ಟಬೇಕು, ನನ್ನ ಮಗಳೇ ನನ್ನ ಮಗನೇ ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 3:3 ವಚನವನ್ನು ಓದಬೇಕಾದರೆ ಯೇಸು ಅವನಿಗೆ, ನಾನು ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರರು ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ಈ ಎರಡನೇ ಸಾರಿ ಹುಟ್ಟತಕ್ಕಂಥದ್ದು, ಹೊಸದಾಗಿ ಹುಟ್ಟತಕ್ಕಂತಹ ಅನುಭವ ನಮ್ಮಲ್ಲಿ ಬರಬೇಕು. ಪ್ರತಿನಿತ್ಯವು ಹೊಸದಾಗಿ ಹುಟ್ಟತಕ್ಕಂತಹ ಅನುಭವ ನಮ್ಮಲ್ಲಿ ಬಂದಾಗ ಅದನ್ನು ಪೇತ್ರನು ಯಾವ ರೀತಿಯಲ್ಲಿ ಹೋಲಿಸಿ ಹೇಳುವಂತೆವನಾಗಿದ್ದಾನೆ. ಪೇತ್ರನು ಬಹಳ ಸುಂದರವಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. 1 ಪೇತ್ರ 1:22 ವಚನಗಳನ್ನು ಓದುವುದಾದರೆ, ಮೊದಲು ನಾನು 23 ವಚನವನ್ನು ಓದ್ತಕ್ಕಂಥವನಾಗಿದ್ದೇನೆ, ನಂತರ 22 ವಚನವನ್ನು ಓದ್ತಕ್ಕಂಥವನಾಗಿದ್ದಾನೆ. 1 ಪೇತ್ರ 1:23 ವಚನ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ನೀವು ಹೊಸದಾಗಿ ಹುಟ್ಟಿರುವಂಥದ್ದು ನಾಶವಾಗುವ ವಾಕ್ಯದಿಂದಲ್ಲ, ಅಂದರೆ ನಾಶವಾಗದಂತಹ ವಾಕ್ಯದಿಂದಲೇ, ಅದು ಸದಾ ಜೀವವುಳ್ಳ ದೇವರ ವಾಕ್ಯದ ಮೂಲಕ ಉಂಟಾಯಿತು. ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಹೊಸದಾಗಿ ಹುಟ್ಟತಕ್ಕಂಥವನಾಗಿದ್ದಾನೆ ಅಂದರೆ ದೇವರ ವಾಕ್ಯದ ಮುಖಾಂತರವಾಗಿ. ಯಾಕೆ ದೇವರು 66 ಪುಸ್ತಕಗಳಂತಹ ಪರಿಶುದ್ಧಾತ್ಮ ಭರಿತರಾಗಿ ಬರೆಸಿರ್ತಕ್ಕಂತಹ ಈ ಒಂದು ಸತ್ಯವೇದವನ್ನು ನಮಗೆ ಕೊಟ್ಟಿದ್ದಾನೆ ಅಂದರೆ ಪ್ರಿಯ ಕೇಳುಗರೆ, ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಿಕ್ಕೋಸ್ಕರ, ನಾವು ಹೊಸದಾಗಿ ಹುಟ್ಟಲಿಕ್ಕೋಸ್ಕರ ದೇವರು ಇದನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಇಲ್ಲಿ ಹೇಳ್ತಕ್ಕಂಥವನಾಗಿದ್ದಾನೆ, ಇದು ಸಜೀವವುಳ್ಳಂಥ ವಾಕ್ಯ. ಈ ವಾಕ್ಯ ನಮ್ಮನ್ನು ಬದಲಾಯಿಸ್ತಕ್ಕಂಥದ್ದಾಗಿದೆ. ಇದು ಜೀವವುಳ್ಳ ವಾಕ್ಯವಾಗಿದ್ದರಿಂದ ಇದು ನಮ್ಮನ್ನು ನಾಶನ ಮಾರ್ಗಕ್ಕೆ ನಡೆಸುವುದಿಲ್ಲ, ಇದು ಜೀವದ ಮಾರ್ಗಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಇಲ್ಲಿ ಹೇಳ್ತಕ್ಕಂಥನಾಗಿದ್ದಾನೆ, ಹೊಸದಾಗಿ ಹುಟ್ಟುವಂಥದ್ದು ನಾಶವಾಗುವ ವಾಕ್ಯದಿಂದ ಅಲ್ಲ, ಆದರೆ ನಾಶವಾಗದಂತಹ ವಾಕ್ಯದಿಂದಲೇ, ಅದು ಸದಾ ಜೀವವುಳ್ಳ ವಾಕ್ಯದ ಮೂಲಕ ನಮ್ಮನ್ನು ಹೊಸದಾಗಿ ಸೃಷ್ಟಿ ಮಾಡತಕ್ಕಂಥದ್ದಾಗಿದೆ. ಇನ್ನು 22 ವಚನ ಹೇಳ್ತಕ್ಕಂಥದ್ದಾಗಿದೆ, ನೀವು ಸತ್ಯ ಉಪದೇಶಕ್ಕೆ ವಿಧೇಯರಾಗಿದ್ದು. ಆ ಜೀವವುಳ್ಳ ವಾಕ್ಯ ಯಾವುದು ಅಂದರೆ ಸತ್ಯವನ್ನು ಬೋಧಿಸತಕ್ಕ ವಾಕ್ಯವಾಗಿದೆ. ಅಂತಹ ಸತ್ಯ ಉಪದೇಶವನ್ನು ಬೋಧಿಸುವಂತಹ ವಾಕ್ಯಕ್ಕೆ ನಾವು ವಿಧೇಯರಾಗಿದ್ದು, ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಪ್ರೀತಿ ಉಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಶುದ್ಧ ಹೃದಯದಿಂದಲೂ ಯಥಾರ್ಥ ಪ್ರೀತಿಯಿಂದಲೂ ಪ್ರೀತಿಸಿರಿ ಎಂಬುದಾಗಿ ಬರೀತಕ್ಕಂಥವನಾಗಿದ್ದಾನೆ. ಯಾವ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟತಕ್ಕಂಥವನಾಗಿದ್ದಾನೋ ಆತನ ಹೃದಯದಲ್ಲಿ ದೇವರ ವಾಕ್ಯ ಅಡಗಿರತಕ್ಕಂಥದ್ದಾಗಿದೆ. ಸಜೀವವುಳ್ಳ ಜೀವವುಳ್ಳ ವಾಕ್ಯ ಆತನ ಹೃದಯದಲ್ಲಿ ಇರುವುದರಿಂದ ಆತನು ದೇವರ ಸತ್ಯ ಉಪದೇಶವನ್ನು ತಿಳಿಸುವಂತಹ ವಾಕ್ಯಕ್ಕೆ ವಿಧೇಯನಾಗಿ ತನ್ನನ್ನು ತಾನು ಶುದ್ಧಿ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ದೇವರ ವಾಕ್ಯದಿಂದ ತನ್ನನ್ನು ತಾನು ಶುದ್ಧಿ ಮಾಡಿಕೊಂಡು ನಿಷ್ಕಪಟವಾದಂತಹ ಸಹೋದರ ಪ್ರೀತಿ ಉಳ್ಳವರಾಗಿರತಕ್ಕದ್ದು, ಯಾವುದೇ ರೀತಿಯಲ್ಲಿ ಕಪಟವಿಲ್ಲದೆ ತನ್ನ ನೆರೆಯವನನ್ನು ತನ್ನ ಸಹೋದರ ಸಹೋದರಿಯನ್ನ ಪ್ರೀತಿ ಮಾಡತಕ್ಕಂಥವನಾಗಿದ್ದಾನೆ. ಈ ರೀತಿಯಾಗಿ ಒಬ್ಬರನ್ನ ಒಬ್ಬರು ಪ್ರೀತಿ ಮಾಡುವುದರ ಮೂಲಕವಾಗಿ ಅವರು ಯಥಾರ್ಥವಾಗಿ ದೇವರ ಜೊತೆಯಲ್ಲಿ ಸಹಾನುಭವದಿಂದ ಇರುವುದರ ಮೂಲಕವಾಗಿ ಪ್ರೀತಿ ಮಾಡತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಕಾಣದ ದೇವರನ್ನ ನಾವು ಪ್ರೀತಿಸ್ತೇವೆ ಅಂತ ಹೇಳ್ತಕ್ಕಂಥವರಾಗಿದ್ದೇವೆ. ಆದರೆ ಆತನನ್ನು ನಾವು ಹೇಗೆ ಪ್ರೀತಿಸ್ತಕ್ಕಂಥವರಾಗಿದ್ದೇವೆ ಅಂತಕ್ಕಂಥದ್ದನ್ನು ಈ ಲೋಕದಲ್ಲಿ ನಮ್ಮ ಕಣ್ಣ ಮುಂದೆ ಇರತಕ್ಕಂತಹ ನಮ್ಮ ಸಹೋದರ, ನಮ್ಮ ಸಹೋದರಿ, ನಮ್ಮ ನೆರೆಯವನನ್ನು ಹೇಗೆ ಪ್ರೀತಿಸ್ತಕ್ಕಂಥವರಾಗಿದ್ದೇವೋ ಆ ಒಂದು ಅನುಭವ ತಿಳಿಸ್ತಕ್ಕಂಥದ್ದಾಗಿದೆ. ನಾನು ನಿಜವಾಗಿಯೂ ಸಹ ಕ್ರಿಸ್ತನನ್ನು ಪ್ರೀತಿಸಿ ನಡೆಯುವಂಥವನಾಗಿದ್ದೇನಾ? ನನ್ನ ಹೃದಯದಲ್ಲಿ ಆತನ ಪ್ರೀತಿ ಇದೆಯಾ? ನನ್ನ ಹೃದಯ ಶುದ್ಧವಾಗಿದೆಯಾ? ನಾನು ಹೊಸದಾಗಿ ಹುಟ್ಟತಕ್ಕಂತಹ ಅನುಭವ ನನ್ನಲ್ಲಿ ಬಂದಿದೆ ಎಂಬುದಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದೇವೆ. ಈ ಅನುಭವ ಹೇಗಿರ್ತಕ್ಕಂಥದ್ದಾಗಿದೆ ಅಂದರೆ ಇದನ್ನು ಯಾರ ಬಳಿಯಲ್ಲಿ ತೋರಿಸಲು ಸಾಧ್ಯವಿಲ್ಲ, ಇದು ನಮ್ಮಲ್ಲೇ ನಡೀತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ನಿಕೋದಿಮನಿಗೆ ಈ ರೀತಿಯಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 3:8 ಓದಬೇಕಾದರೆ, ಗಾಳಿಯು ಇಷ್ಟ ಬಂದ ಕಡೆ ಬೀಸುತ್ತದೆ, ನೀನು ಅದರ ಶಬ್ದವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೆಯೋ ಎಲ್ಲಿಗೆ ಹೋಗುತ್ತದೆಯೋ ನಿನಗೆ ತಿಳಿಯದು, ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಎಂದು ಹೇಳುವಂತೆವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಒಂದು ಗಾಳಿ ಅದು ಎಲ್ಲಿಂದ ಯಾವ ಕಡೆಯಿಂದ ಬೀಸುತ್ತದೆ ಎಂಬುದಾಗಿ ನಾವು ಹೇಳಲು ಸಾಧ್ಯವಿಲ್ಲ. ಆದರೆ ಆ ಗಾಳಿ ಬೀಸುವ ಶಬ್ದವನ್ನು ನಾವು ಕೇಳ್ತಕ್ಕಂಥವರಾಗಿದ್ದೇವೆ. ಆ ಗಾಳಿ ಬೀಸುವಂತಹ, ಅದು ನಮ್ಮನ್ನು ಬಡಿದುಕೊಂಡು ಹೋಗುವಂತಹ ಆ ಒಂದು ಸ್ಪರ್ಶವನ್ನು ನಾವು ಅನುಭವಿಸ್ತಕ್ಕಂಥವರಾಗಿದ್ದೇವೆ. ಅದರಂತೆಯೇ ಆತ್ಮನು ನಮ್ಮಲ್ಲಿ ಕ್ರಿಯೆ ಮಾಡುವಂಥದ್ದನ್ನು ನಾನು ಅನುಭವಿಸ್ತಕ್ಕಂಥನಾಗಿದ್ದೇನೆ, ನನಗೆ ಮಾತ್ರ ಗೊತ್ತಾಗ್ತಕ್ಕಂಥವರಾಗಿದೆ. ಏಕೆ? ಪರಿಶುದ್ಧಾತ್ಮನು ನನ್ನಲ್ಲಿ ಆ ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ ಅಂತಾರೆ. ಅದನ್ನು ನಾನು ಅರ್ಥ ಮಾಡಿಕೊಳ್ತಕ್ಕಂಥವನಾಗಿದ್ದೇನೆ. ಯಾವೊಬ್ಬ ಮನುಷ್ಯನು ಆತ್ಮನಿಂದ ಹೊಸದಾಗಿ ಹುಟ್ಟತಕ್ಕಂಥವನಾಗಿದ್ದಾನೋ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 3:6 ಓದಬೇಕಾದರೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಯಾವ ಒಬ್ಬ ವ್ಯಕ್ತಿ ಆತ್ಮನ ಮೂಲಕವಾಗಿ, ಪರಿಶುದ್ಧಾತ್ಮನ ಮೂಲಕವಾಗಿ ಹುಟ್ಟತಕ್ಕಂಥವನಾಗಿದ್ದಾನೋ ಆತನಲ್ಲಿ ಆತ್ಮನ ಫಲಗಳು ಬರ್ತಕ್ಕಂಥದ್ದಾಗಿದೆ, ಆತ್ಮನ ಕ್ರಿಯೆಗಳು ನಡೀತಕ್ಕಂಥದ್ದಾಗಿದೆ. ಆದರೆ ಯಾವ ಒಬ್ಬ ವ್ಯಕ್ತಿ ಆತನು ಶರೀರ ಸಂಬಂಧವಾದಂತಹ, ದೇಹಕ್ಕೆ ಈ ಲೋಕಕ್ಕೆ ಸಂಬಂಧವಾದಂತಹ ಕಾರ್ಯಗಳನ್ನು ಹೊಂದಿರತಕ್ಕಂಥವನಾಗಿದ್ದಾನೋ ಆತನು ಲೋಕದ ರೀತಿಯಲ್ಲಿ ನಡ್ಕೊಳ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಪ್ರಿಯ ಕೇಳುಗರೆ, ನಾವು ಹೊಸದಾಗಿ ಹುಟ್ಟುವಂತಹ ಅನುಭವ ನಮ್ಮಲ್ಲಿ ಬಂದಾಗ ಆತ್ಮನ ಫಲ ನಮ್ಮಲ್ಲಿ ಇರ್ತಕ್ಕಂಥದ್ದಾಗಿದೆ. ನಾವು ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯ ಕೆಟ್ಟತನಗಳನ್ನು ಬಿಡ್ತಕ್ಕಂಥವರಾಗಿದ್ದೇವೆ. ನಿಜವಾಗಿ ದೇವರಿಂದ ಹುಟ್ಟಿದ್ದಾನೆ ಅಂದರೆ ಆತನು ಮತ್ತೊಬ್ಬರನ್ನ ಪ್ರೀತಿಸುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. 1 ಯೋಹಾನ 4:7 ಓದಬೇಕಾದರೆ, ಪ್ರಿಯರೇ, ನಾವು ಒಬ್ಬರನ್ನ ಒಬ್ಬರು ಪ್ರೀತಿಸೋಣ, ಯಾಕೆಂದರೆ ಪ್ರೀತಿಯು ದೇವರಿಂದ ಬಂದದ್ದಾಗಿದೆ, ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನ ಬಲ್ಲವನು ಆಗಿದ್ದಾನೆ. ನೀವು ದೇವರನ್ನ ಬಲ್ಲವರಾಗಿದ್ದೀರಾ? ದೇವರನ್ನ ಅರಿತುಕೊಂಡಿದ್ದಾದರೆ ಆತರು ಹೊಸದಾಗಿ ಹುಡ್ತಕ್ಕಂಥವನಾಗಿದ್ದಾನೆ. ಇನ್ನು 1 ಯೋಹಾನ 5:4 ಓದಬೇಕಂದ್ರೆ, ಯಾಕೆಂದರೆ ದೇವರಿಂದ ಹುಟ್ಟಿದವನು ಲೋಕವನ್ನು ಜಯಿಸ್ತಕ್ಕಂಥವನಾಗಿದ್ದಾನೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಈ ಲೋಕದ ಎಲ್ಲವನ್ನ ಬಿಟ್ಟು ಹೊಸದಾಗಿ ಕ್ರಿಸ್ತನಲ್ಲಿ ನಾವು ಹುಟ್ಟುವುದಾದರೆ ನಾವು ಮತ್ತೊಬ್ಬರನ್ನು ಪ್ರೀತಿಸ್ತಕ್ಕಂಥವರಾಗಿದ್ದೇವೆ. ಮಾತ್ರವಲ್ಲ, ಲೋಕದಿಂದ ಬರ್ತಕ್ಕಂತಹ ಎಲ್ಲವನ್ನ ಜಯಿಸ್ತಕ್ಕಂಥವರಾಗಿದ್ದೇವೆ. ಹೌದು, ನಾನು ಹೊಸದಾಗಿ ಹುಟ್ಟತಕ್ಕಂತಹ ಅನುಭವ ನನ್ನಲ್ಲಿ ಬರಬೇಕೆಂಬುದಾಗಿ ನೀವು ತೀರ್ಮಾನಿಸುವುದಾದರೆ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಸ್ವಾಮಿ, ನಿನ್ನ ಕೃಪೆಯಿಂದ ಹೊಸದಾಗಿ ಹುಟ್ಟತಕ್ಕಂತಹ ಅನುಭವ ಏನು ಅಂತಕ್ಕಂಥದ್ದನ್ನು ನಿನ್ನ ವಾಕ್ಯದ ಮೂಲಕವಾಗಿ ನೀ ನಮಗೆ ತಿಳಿಯಪಡಿಸಿದ್ದೆ ಸ್ವಾಮಿ. ಅಪ್ಪ, ವಿಶೇಷವಾಗಿ ಈ ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಮಾತನಾಡು ಸ್ವಾಮಿ. ಅವರು ಹೊಸದಾಗಿ ಹುಟ್ಟತಕ್ಕಂತಹ ಆ ಅನುಭವವನ್ನು ಅವರು ಹೊಂದಿಕೊಳ್ಳುವಾಗೆ ಸಹಾಯ ಮಾಡು ಸ್ವಾಮಿ. ಯಾಕೆಂದರೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ನೋಡಲು ಸಾಧ್ಯವಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ನಾವು ಹಳೆಯ ಸ್ವಭಾವವನ್ನು ಬಿಟ್ಟು ನಿನ್ನಲ್ಲಿ ಹೊಸ ಸ್ವಭಾವವನ್ನು ಧರಿಸಿಕೊಂಡು ಹೊಸದಾಗಿ ಹುಟ್ಟತಕ್ಕಂತಹ ಅನುಭವವನ್ನು ಹೊಂದಿ ನೀನು ಬರುವಾಗ ನಿನ್ನ ರಾಜ್ಯದಲ್ಲಿ ನಾವು ಪ್ರವೇಶಿಸುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ mediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಡಾಟ್ ಓ ಆರ್ ಜಿ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಯಹೋವನೇ